Welcome once again to Words of Life.
ಜೀವವಾಕ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ.
We've been studying through the Bible in these days.
ಈ ದಿನಗಳಲ್ಲಿ ನಾವು ಸತ್ಯವೇದ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ.
We started in Genesis.
ಆದಿಕಾಂಡದಿಂದ ಪ್ರಾರಂಭಿಸಿದೆವು.
And now we have reached the Gospel of Luke.
ಈಗ ಲೂಕನು ಬರೆದ ಸುವಾರ್ತೆಗೆ ಬಂದಿದ್ದೇವೆ.
We come to chapter 11.
11ನೇ ಅಧ್ಯಾಯಕ್ಕೆ ಬಂದಿದ್ದೇವೆ.
In Luke chapter 11,
ಲೂಕ 11ನೇ ಅಧ್ಯಾಯ,
Jesus spoke a parable.
ಯೇಸು ಒಂದು ಸಾಮ್ಯ ಮಾತಾಡಿದ್ದಾರೆ ಇಲ್ಲಿ.
Which is a warning for us.
ಅದು ನಮಗೆ ಒಂದು ಎಚ್ಚರಿಕೆ.
He said, when the unclean spirit, verse 24, goes through a man, it passes through waterless places, seeking rest.
24ನೇ ವಚನದಲ್ಲಿ ಒಂದು ಅಶುದ್ಧಾತ್ಮವು ಮನುಷ್ಯನನ್ನು ಬಿಟ್ಟು ಹೋದ ನಂತರ ನೀರಿಲ್ಲದ ಸ್ಥಳದಲ್ಲಿ ವಿಶ್ರಾಂತಿಗಾಗಿ ತಿರುಗಾಡ್ತಾ ಇರುತ್ತೆ. ಅಲ್ಲಿ ವಿಶ್ರಾಂತಿ ಸಿಗದ ಕಾರಣ ಬಿಟ್ಟು ಬಂದ ಸ್ಥಳವನ್ನ ಮತ್ತೆ ಹೋಗಿ
ಸೇರ್ಕೊಳ್ಳುತ್ತೆ.
ಹಿಂತಿರುಗಿ ಬಂದಾಗ ಆ ಮನೆಯು ಸ್ವಚ್ಛ ಮತ್ತು ಶುದ್ಧವಾಗಿರುತ್ತದೆ.
So he goes and takes seven other spirits, more evil.
ಆಗ ಅದು ಅದಕ್ಕಿಂತ ಕೆಟ್ಟವುಗಳಾದ ಇನ್ನು ಏಳು ದೇವಗಳನ್ನು ಕರ್ಕೊಂಡ್ಬರುತ್ತೆ, ಅಲ್ಲಿ ವಾಸ ಮಾಡುತ್ತೆ.
And listen to this, the last state of that man becomes worse than the first.
ಇದನ್ನ ಕೇಳಿಸಿಕೊಳ್ಳ್ರಿ, ಆಗ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿರುವುದು.
So, what is he trying to say?
ಇಲ್ಲಿ ಏನಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಯೇಸು?
Let's take the example of some bad habit you have.
ನಿಮ್ಮಲ್ಲಿರುವಂತಹ ಕೆಟ್ಟ ಹವ್ಯಾಸದ ಉದಾಹರಣೆಯನ್ನು ತೆಗೆದುಕೊಳ್ಳಿ.
Whatever it is,
ಏನಾದರೂ ಆಗಿರಬಹುದು.
Every bad habit has an opposite good habit.
ಪ್ರತಿಯೊಂದು ಕೆಟ್ಟ ಹವ್ಯಾಸಗಳು ಒಳ್ಳೆ ಹವ್ಯಾಸದ ವಿರುದ್ಧವಾಗಿದೆ.
You have the habit of having dirty thoughts.
ನಿಮ್ಮಲ್ಲಿ ಅಶುದ್ಧ ಆಲೋಚನೆಯಿಂದ ಕೂಡಿರುವಂತಹ ಹವ್ಯಾಸ ಇದೆಯಾ?
Well, the opposite of that is good thoughts.
ಅದಕ್ಕೆ ವಿರುದ್ಧವಾದದ್ದು ಶುದ್ಧ ಆಲೋಚನೆಗಳು.
If you have hateful thoughts, the opposite of that is loving thoughts.
ನಿಮ್ಮಲ್ಲಿ ದ್ವೇಷ ಮಾಡುವಂತ ಯೋಚನೆ ಇತ್ತು ಅಂದ್ರೆ ಅದಕ್ಕೆ ವಿರುದ್ಧವಾದದ್ದು ಪ್ರೀತಿಸುವಂತಹ ಯೋಚನೆ.
If you have proud thoughts, the opposite of that is humble thoughts.
ನಿಮ್ಮಲ್ಲಿ ಗರ್ವವುಳ್ಳಂತ ಯೋಚನೆ ಇತ್ತು ಅಂದ್ರೆ ಅದಕ್ಕೆ ವಿರುದ್ಧವಾದದ್ದು ದೀನತೆಯಿಂದ ಕೂಡಿದಂತ ಯೋಚನೆ.
Evil has got its opposite good.
ಪ್ರತಿ ಕೆಟ್ಟದ್ದರ ವಿರುದ್ಧವಾಗಿ ಒಳ್ಳೆಯದು ಅನ್ನುವಂತದ್ದಿದೆ.
So,
ಹಾಗಾಗಿ
supposing you get rid of one evil thing in your life.
ನಿಮ್ಮ ಜೀವಿತದಲ್ಲಿ ಒಂದು ಕೆಟ್ಟ ಸಂಕತಿಯಿಂದ ಬಿಡುಗಡೆ ಹೊಂದೋದಾದ್ರೆ,
by God's grace,
ದೇವರ ಕೃಪೆಯಿಂದ,
and you don't replace that empty place in your heart with something good,
ಆಗ ಖಾಲಿ ಸ್ಥಳವನ್ನ ಒಳ್ಳೆಯದರಿಂದ ತುಂಬಿಸಲಿಲ್ಲ ನೀವು ಅಂದ್ರೆ,
for example, you have forgiven someone,
ಉದಾಹರಣೆಗೆ ನೀವು ಯಾರನ್ನ ಕ್ಷಮಿಸಿದ್ರಿ,
evil to you,
ನಿಮಗೆ ಯಾರೋ ಕೆಟ್ಟದ್ದನ್ನ ಮಾಡಿದ್ದವ್ರನ್ನ,
ಯು ಹೇಟೆಡ್ ಹಿಮ್ ಫಾರ್ ಸೋ ಲಾಂಗ್,
ಅವ್ರನ್ನ ಬಹಳ ವರ್ಷಗಳಿಂದ ದ್ವೇಷ ಮಾಡ್ತಿರ್ತೀರಿ,
ನೌ ಯು ಡಿಸೈಡ್ ಓಕೆ ಐ ವಿಲ್ ಫರ್ಗಿವ್,
ಈಗ ನೀವು ನಿರ್ಧರಿಸ್ತೀರಿ ಕ್ಷಮಿಸಬೇಕು ಅಂತ,
ಯು ರಿಯಲಿ ಫರ್ಗಿವ್,
ಕ್ಷಮಿಸ್ತೀರಿ ಕೂಡ,
ಅಂಡ್ ಲೈಕ್ ಪೀಪಲ್ ಸೇ,
ಜನರು ಹೀಗೆ ಹೇಳ್ತಾರೆ,
ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಇನ್ ಮೈ ಹಾರ್ಟ್ ಅಗೇನ್ಸ್ಟ್,
ನನ್ನ ಹೃದಯದಲ್ಲಿ ಆತನ ವಿರುದ್ಧವಾಗಿ ಏನು ಇಟ್ಕೊಂಡಿಲ್ಲ ಅಂತ.
Have you heard that statement?
ನೀವು ಅದನ್ನ ಕೇಳಿಸಿಕೊಂಡಿದ್ದೀರ?
Oh brother, I don't have anything in my heart against that person.
ಸಹೋದರನೇ, ಆ ವ್ಯಕ್ತಿ ವಿರುದ್ಧವಾಗಿ ನನ್ನಲ್ಲೇನಿಲ್ಲ ಅಂತ ಹೇಳ್ತಾರೆ.
That is the situation here.
ಅದೇ ಪರಿಸ್ಥಿತಿ ಇಲ್ಲಿರುವಂತ.
The heart is clean and empty.
ಹೃದಯವು ಶುದ್ಧವಾಗಿದೆ ಮತ್ತು ಖಾಲಿ ಇದೆ.
It's just a matter of time before 8 demons come and spoil that man completely.
8 ಅಶುದ್ಧಾತ್ಮವು ಬಂದು ಆ ಮನುಷ್ಯನನ್ನು ಹಾಳು ಮಾಡುವ ಮೊದಲು ಇದು.
You have to fill your heart with love for that.
ಆಗ ಆ ವ್ಯಕ್ತಿಯ ವಿಷಯವಾಗಿ ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬಬೇಕು.
Doesn't mean you have to go and visit him.
ನೀವು ಆತನನ್ನು ಭೇಟಿಯಾಗುವ ಅವಶ್ಯಕತೆ ಇಲ್ಲ.
Jesus loved all the Pharisees. He didn't keep on visiting their home.
ಯೇಸು ಫರಿಸಾಯರನ್ನ ಪ್ರೀತಿಸಿದ್ರು, ಆದ್ರೆ ಅವರ ಮನೆಗೆ ಪದೇ ಪದೇ ಹೋಗ್ತಿರಲಿಲ್ಲ.
Doesn't mean that you have to meet him.
ನೀವು ಹೋಗಿ ಭೇಟಿಯಾಗಬೇಕು ಅಂತ ಅಲ್ಲ ಇದು.
Love is an attitude.
ಪ್ರೀತಿ ಅನ್ನುವಂತದ್ದು ಮನೋಭಾವ.
You have an attitude of love towards everybody in the world.
ಲೋಕದಲ್ಲಿ ಇರುವಂತ ಪ್ರತಿಯೊಬ್ಬರ ಕಡೆ ಪ್ರೀತಿ ಹೊಂದಿರಬೇಕು ನೀವು.
It's not enough to say I've got nothing in my heart against somebody.
ನನ್ನ ಹೃದಯದಲ್ಲಿ ಯಾರ ವಿರುದ್ಧವಾಗಿ ಏನಿಲ್ಲ ಅಂತ ಹೇಳೋದಲ್ಲ.
That is the empty heart into which 8 demons can come.
ಆಗ ಅದು 8 ಅಶುದ್ಧಾತ್ಮಗಳು ಬಂದು ವಾಸ ಮಾಡುವಂತ ಖಾಲಿ ಸ್ಥಳ ಅದು.
And then we read in Luke chapter 12.
ನಂತರ ಲೂಕ 12ನೇ ಅಧ್ಯಾಯದಲ್ಲಿ ಓದ್ತೇವೆ.
Jesus speaks about the leaven of the Pharisees, which is hypocrisy in verse 1.
ಯೇಸು ಒಂದನೇ ವಚನದಲ್ಲಿ ಫರಿಸಾಯರ ಕಪಟವೆಂಬ ಹುಳಿ ಹಿಟ್ಟಿನ ವಿಷಯವಾಗಿ ಮಾತಾಡ್ತಾರೆ.
There are three types of leavens that Jesus spoke about.
ಯೇಸು ಅಲ್ಲಿ ಮೂರು ವಿಧವಾದ ಹುಳಿ ಹಿಟ್ಟಿನ ವಿಷಯವಾಗಿ ಮಾತಾಡ್ತಾರೆ.
The leaven of the Pharisees,
ಫರಿಸಾಯರ ಹುಳಿ ಹಿಟ್ಟು,
which is hypocrisy.
ಅದು ಕಪಟಿತನ.
The leaven of the Sadducees, he spoke in Matthew
16. ಸದ್ದುಕಾಯರ ಹುಳಿ ಹಿಟ್ಟಿನ ವಿಷಯವಾಗಿ ಯೇಸು ಮತ್ತಾಯ 16ರಲ್ಲಿ ಮಾತಾಡಿದ್ದಾರೆ.
Which is the leaven of not believing in the supernatural.
ಈ ಹುಳಿ ಹಿಟ್ಟು ಯಾವ್ದಪ್ಪ ಅಂದ್ರೆ ದೈವಿಕತೆಯಲ್ಲಿ ನಂಬಿಕೆ ಇಲ್ಲದಿರುವಂತದ್ದು.
Don't believe in angels, they don't believe in the resurrection.
ಇವರು ದೂತರು ಮತ್ತು ಪುನರುತ್ಥಾನದಲ್ಲಿ ನಂಬಿಕೆ ಇಡೋದಿಲ್ಲ.
And the third is the leaven of the Herodians.
ಮೂರನೆಯದು ಹೆರೋದ್ಯರ ಹುಳಿ ಹಿಟ್ಟು.
That's mentioned in Mark 6.
ಮಾರ್ಕ 6ರಲ್ಲಿ ಅದು ನಮೂದಾಗಿದೆ.
These are three types of leaven.
ಈ ರೀತಿಯ ಮೂರು ವಿಧವಾದ ಹುಳಿ ಹಿಟ್ಟು.
The Pharisees had all their doctrines right.
ಫರಿಸಾಯರ ಸಿದ್ಧಾಂತವು ಸರಿ ಇತ್ತು.
But they were hypocrites.
ಆದ್ರೆ ಅವರು ಕಪಟಿಗಳಾಗಿದ್ದರು.
They did not live according to what they believed.
ಅವರು ಏನು ನಂಬುತ್ತಿದ್ದರಲ್ಲ ಅದರ ಪ್ರಕಾರವಾಗಿ ಜೀವಿಸುತ್ತಿದ್ದಿಲ್ಲ.
And that is the condition of many Christians.
ಇದು ಅನೇಕ ಕ್ರೈಸ್ತರ ಸ್ಥಿತಿಯಾಗಿದೆ.
Evangelical, fundamental in doctrine.
ಸುವಾರ್ತಿಕತೆ ಮತ್ತು ಸಿದ್ಧಾಂತದಲ್ಲಿ ಮೂಲಭೂತ ಅಂಶ.
But hypocrites in their life.
ಆದ್ರೆ ಅವರ ಜೀವಿತದಲ್ಲಿ ಕಪಟಿತನ
ಇರುತ್ತೆ. Doctrines are all right.
ಸಿದ್ಧಾಂತಗಳು ಸರಿ ಇರ್ತವೆ ಅವರದು.
The second group of Christians are like the Sadducees.
ಕ್ರೈಸ್ತರ ಎರಡನೇ ಗುಂಪು ಸದ್ದುಕಾಯರ ರೀತಿ.
They don't believe God does any miracles.
ದೇವರು ಮಹತ್ಕಾರ್ಯ ಮಾಡ್ತಾನೆ ನಂಬೋದಿಲ್ಲ.
God doesn't answer any prayers.
ದೇವರು ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ಅಂತ
ಅನ್ಕೊಳ್ತಾರೆ. Nothing supernatural happens.
ಯಾವುದೇ ರೀತಿ ದೈವಿಕ ಬಲ ಆಗೋದಿಲ್ಲ, ಹೇಗೋ ಜೀವಿಸಬೇಕು ಅನ್ಕೊಂತಾರೆ.
We have to live just like all other human beings.
ಬೇರೆ ಮನುಷ್ಯರ ರೀತಿ ನಾವು ಜೀವಿಸಬೇಕು ಅನ್ಕೊಂತಾರೆ.
They don't believe all the doctrines in scripture.
ಸತ್ಯವೇದದಲ್ಲಿರುವಂತ ಸಿದ್ಧಾಂತಗಳು ನಂಬೋದಿಲ್ಲ ಅವರು.
The third group of Christians.
ಕ್ರೈಸ್ತರ ಮೂರನೇ ಗುಂಪು.
I like other Herodians, followers of Herod.
ಹೆರೋದ್ಯರು ಅಂದ್ರೆ ಹೆರೋದನ ಹಿಂಬಾಲಕರುಗಳು.
Who can enjoy, like I said, John the Baptist and enjoy the sexual dance of Salome also.
ನಾನು ಹೇಳಿದ ಹಾಗೆ ಸ್ನಾನಿಕನಾದ ಯೋಹಾನನ ರೀತಿ ಜೀವಿತವನ್ನು ಆನಂದಿಸುವಂತದ್ದು ಹಾಗೂ ಸಲೋಮಿಯ ಅಶ್ಲೀಲ ನೃತ್ಯವನ್ನು ಆನಂದಿಸುವಂತದ್ದು.
Worldly Christian.
ಪ್ರಾಪಂಚಿಕ ಕ್ರೈಸ್ತರು.
Who go to the church and watch filthy movies.
ಅವರು ಸಭೆಗೆ ಹೋಗ್ತಾರೆ, ಅದೇ ದಿನ ಕೆಟ್ಟ ಚಿತ್ರಗಳನ್ನು ನೋಡ್ತಾರೆ.
You would think the worldly Christians are the worst.
ನೀವು ಅನ್ಕೋಬಹುದು ಪ್ರಾಪಂಚಿಕ ಕ್ರೈಸ್ತರು ಅತಿ ಕೆಟ್ಟವರು ಅಂತ.
And these people who don't believe in miracles are second worst.
ಮಹತ್ಕಾರ್ಯಗಳಲ್ಲಿ ನಂಬಿಕೆ ಇಡದಂತವರು ಎರಡನೇ ಕೆಟ್ಟವರು ಅನ್ಕೋಬಹುದು.
And the Pharisees are the best of the three.
ಫರಿಸಾಯರು ಈ ಮೂವರಲ್ಲಿ ಉತ್ತಮರು ಅನ್ಕೋಬಹುದು ನೀವು.
But it wasn't like that.
ಆದರೆ ಆ ರೀತಿಯಾಗಿಲ್ಲ ಇಲ್ಲಿ.
Jesus' greatest enemies were the Pharisees, not the Sadducees or the Herodians.
ಯೇಸುವಿನ ಬಹುದೊಡ್ಡ ವೈರಿಗಳು ಸದ್ದುಕಾಯರು ಹೆರೋದ್ಯರು ಅಲ್ಲ, ಫರಿಸಾಯರಾಗಿದ್ರು.
So if you stand up for God today like Jesus did.
ಯೇಸು ದೇವರಿಗಾಗಿ ನಿಂತ ಹಾಗೆ ನೀವು ನಿಲ್ಲೋದಾದ್ರೆ ಇವತ್ತು.
Who do you think will oppose?
ನಿಮ್ಮನ್ನು ಯಾರು ಹೆಚ್ಚು ವಿರೋಧಿಸುತ್ತಾರೆ?
Not the worldly Christians.
ಪ್ರಾಪಂಚಿಕ ಕ್ರೈಸ್ತರಲ್ಲ.
They probably leave you alone.
ನಿಮ್ಮ ಪಾಡಿ ನಿಮ್ಮನ್ನು ಬಿಟ್ಬಿಡ್ತಾರೆ ಅವರು.
Not the liberal Christians who got wrong doctrine.
ತಪ್ಪಾದ ಸಿದ್ಧಾಂತವನ್ನು ಹೊಂದಿರುವಂತಹ ಕ್ರೈಸ್ತರು ಸಹ ಅಲ್ಲ.
They leave you alone too.
ಅವರು ಕೂಡ ನಿಮ್ಮನ್ನು ಬಿಟ್ಬಿಡ್ತಾರೆ.
The people who will oppose you are the people who's are evangelical in their doctrine.
ಸುವಾರ್ತಿಕತೆ ಮತ್ತು ಸಿದ್ಧಾಂತದಲ್ಲಿ ಯಾರು ಸರಿ ಇರ್ತಾರಲ್ಲ ಅಂತವರು ನಿಮ್ಮನ್ನ ವಿರೋಧ ಮಾಡ್ತಾರೆ.
I found that myself.
ನನಗೆ ನಾನೇ ಅದನ್ನು ಕಂಡುಕೊಂಡಿದ್ದೇನೆ.
People who oppose me the most are the people whose doctrines are all correct.
ಸಿದ್ಧಾಂತಗಳು ಯಾರಲ್ಲಿ ಸರಿ ಇರ್ತಾವಲ್ಲ ಅವರು ಹೆಚ್ಚು ದ್ವೇಷ ಮಾಡ್ತಾರೆ.
Why?
ಯಾಕೆ?
Because their hypocrisy is exposed.
ಯಾಕಂದ್ರೆ ಅವರ ಕಪಟಿತನವು ಹೊರ ತೋರಿ ಬರುವುದರಿಂದ.
Their love of money is exposed.
ಹಣದ ಮೇಲಿನ ಪ್ರೀತಿ ಹೊರ ತೋರಿ ಬರುವುದರಿಂದ.
Their love of honor is exposed.
ಗೌರವವನ್ನು ಪ್ರೀತಿಸುವಂತದ್ದು ಹೊರ ತೋರಿ ಬರುವುದರಿಂದ.
Exactly why they hated Jesus.
ಅದಕ್ಕಾಗಿ ಯೇಸುವನ್ನ ಅವರು ದ್ವೇಷ ಮಾಡಿದರು.
So,
ಹಾಗಾಗಿ
these are the three leavens.
ಮೂರು ಹುಳಿ ಹಿಟ್ಟು ಇವೆ.
And then we read.
ನಂತರ ನಾವು ಓದ್ತೇವೆ.
While Jesus was speaking this fantastic message about standing as a witness for him before rulers and authorities who persecute
ಹಿಂಸೆಪಡಿಸುವಂತಹ ಅಧಿಕಾರಿಗಳ ಮುಂದೆ ಶಿಷ್ಯರು ಯೇಸುವಿಗಾಗಿ ಹೇಗೆ ಸಾಕ್ಷಿಯಾಗಿ ನಿಲ್ಲಬೇಕು ಅಂತ ಯೇಸು ಸಂದೇಶ ಕೊಡುವಾಗ 11 ಮತ್ತು 12 ವಚನ
says the Holy Spirit will tell you that moment what you should say.
ಆ ಕ್ಷಣಕ್ಕೆ ಪವಿತ್ರಾತ್ಮನು ನೀವು ಏನ್ ಹೇಳಬೇಕು ಅಂತ ತೋರಿಸ್ಕೊಡ್ತಾರೆ ಅಂತ
ಹೇಳ್ತಾರೆ.
ಗುಂಪಲ್ಲಿ ಯಾರೋ ಒಬ್ರು ಕೈ ಎತ್ಬಿಟ್ಟು ನನ್ನಲ್ಲಿ ಒಂದು ಪ್ರಶ್ನೆ ಇದೆ ಅಂತ ಕೇಳ್ತಾನೆ.
You would think it's a question about how to witness for the Lord in a time of persecution.
ನೀವು ಅನ್ಕೋಬಹುದು ಆ ಹಿಂಸೆಯ ಸಮಯದಲ್ಲಿ ಹೇಗೆ ನಾವು ಸಾಕ್ಷಿಯಾಗಿ ನಿಲ್ಬಹುದು ಅನ್ನುವಂತ ಪ್ರಶ್ನೆ ಅಂತ.
What is his question?
ಆದ್ರೆ ಆತನ ಪ್ರಶ್ನೆ ಏನಾಗಿತ್ತು?
He says my brother is not dividing the property with me after my father died.
ನನ್ನ ತಂದೆ ಸತ್ತ ನಂತರ ನನ್ನ ಸಹೋದರನು ಬೇರ್ಪಡಿಸ್ತಲ್ಲ ಆಸ್ತಿನ ಅಂತ ಕೇಳ್ತಾನೆ.
He is listening to this fantastic spiritual message and he is thinking of how to get Jesus to influence his brother.
ಇಂತಹ ಅದ್ಭುತ ಸಂದೇಶವನ್ನ ಕೇಳಿಸಿಕೊಳ್ಳುವಾಗ ಆ ಮನುಷ್ಯನಲ್ಲಿ ಈ ರೀತಿಯ ಹುಟ್ಟತ್ತೆ, ಯೇಸುವನ್ನ ಬಳಸಿಕೊಂಡು ನನ್ನ ಸಹೋದರನಿಂದ ಹಣ ಗಳಿಸುವುದು ಹೇಗೆ ಅಂತ.
What's wrong in getting your share of the money after the your father died?
ನಿಮ್ಮ ತಂದೆ ಸತ್ತ ನಂತರ ನಿಮ್ಮ ಪಾಲಿನ ಹಣವನ್ನ ತೆಗೆದುಕೊಳ್ಳುವುದರಲ್ಲಿ ತಪ್ಪೇನಿದೆ?
He wasn't telling Jesus to that he wanted more than 50%.
ಆತನು ಯೇಸುವಿಗೆ ಶೇಕಡ 50%ಕ್ಕಿಂತ ಹೆಚ್ಚಿಗೆ ಬೇಕು ಅಂತ ಕೇಳ್ತಾ ಇರಲಿಲ್ಲ.
He was asking for what was right.
ಆತನು ತನ್ನ ಹಕ್ಕನ್ನ ಕೇಳ್ತಾ ಇದ್ದ.
And Jesus said, I'm not a judge for these things.
ಯೇಸು ಹೇಳ್ತಾರೆ ಅದಕ್ಕಾಗಿ ನಾನು ನ್ಯಾಯಾಧಿಪತಿ ಅಲ್ಲ ಅಂತ.
I didn't come here to do these things.
ಈ ಸಂಗತಿಯನ್ನು ಮಾಡಲು ಬರಲಿಲ್ಲ ನಾನು.
That man should have gone to Moses and his followers.
ಆ ಮನುಷ್ಯನು ಮೋಶೆ ಅಥವಾ ಆತನ ಹಿಂಬಾಲಕರುಗಳ ಬಳಿ ಹೋಗಬೇಕಾಗಿತ್ತು.
The mistake he made was he came to Jesus.
ಆತನು ಮಾಡಿದ ತಪ್ಪೇನಪ್ಪಾ ಅಂದ್ರೆ ಯೇಸುವಿನ ಬಳಿಗೆ ಬಂದನು.
You can't go to Jesus and even ask for a simple thing like tell my brother to divide the property with me.
ನೀವು ಯೇಸುವಿನ ಬಳಿಗೆ ಹೋಗ್ಬಿಟ್ಟು ನನ್ನ ಸಹೋದರನಿಗೆ ಹೇಳು ಪಾಲು ಕೊಡುವಂತೆ ಅಂತ ಹೇಳೋಕ್ಕಾಗಲ್ಲ.
You can go to some earthly judge for that.
ಲೋಕದ ನ್ಯಾಯಾಧಿಪತಿ ಬಳಿಗೆ ಹೋಗಬೇಕಾಗುತ್ತೆ.
But you go to Jesus and pray about it.
ಯೇಸುವಿನ ಬಳಿ ಪ್ರಾರ್ಥನೆ ಮಾಡಿಸ್ಕೋಬಹುದು.
He'll say the same thing.
ಅದನ್ನೇ ಹೇಳ್ತಾರೆ ಯೇಸು.
Don't ask me for all that.
ನನ್ನ ಬಳಿ ಅದೆಲ್ಲ ಕೇಳಬೇಡ ಅಂತ.
I'm teaching you how to be prepared for heaven to have riches in heaven.
ಪರಲೋಕದ ಐಶ್ವರ್ಯವನ್ನ ಸಂಪಾದಿಸಿಕೊಳ್ಳಲು ನಾನು ನಿಮ್ಮನ್ನ ಸಿದ್ಧ ಮಾಡ್ತಿದ್ದೀನಿ ಅಂತ ಯೇಸು ಹೇಳ್ತಾರೆ.
Not how to get more property on earth.
ಲೋಕದಲ್ಲಿ ಹೆಚ್ಚು ಆಸ್ತಿಯನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳೋದಿಲ್ಲ. ಅದನ್ನ ಹೇಗೆ ಬಿಟ್ಕೊಡಬೇಕು ಅಂತ ಬೇಕಾದ್ರೆ ಹೇಳ್ತೀನಿ ಅಂತ ಯೇಸು ಹೇಳ್ತಾರೆ. ಅನೇಕ ಜನರು
Then they go to court fighting for property. They say, Lord, please help.
ನ್ಯಾಯಾಲಯಕ್ಕೆ ಹೋಗ್ಬಿಟ್ಟು ಆಸ್ತಿಗಾಗಿ ಹೋರಾಟ ಮಾಡುವಾಗ ಕರ್ತನಲ್ಲಿ ಕೇಳ್ತಾರೆ ಸಹಾಯ ಮಾಡುವಂತ ಕರ್ತರ ಸಹಾಯ ಮಾಡ್ತಾರೆ. ಆತನು ಬದಲಾಗಿಲ್ಲ.
Then he told this man.
ನಂತರ ಯೇಸು ಈ ಮನುಷ್ಯನಿಗೆ ಹೇಳ್ತಾರೆ.
Beware of covetousness.
ಅತಿ ಆಸೆಯ ವಿಷಯವಾಗಿ ಎಚ್ಚರಿಕೆಯಿಂದ.
Now, was this man covetous when he was asking for his legitimate share of property?
ಈ ಮನುಷ್ಯನು ಹಕ್ಕುದಾಯಕವಾದಂತ ಆಸ್ತಿಯನ್ನು ಕೇಳುವುದರಲ್ಲಿ ದುರಾಸೆ ಇತ್ತ? ಹೌದು.
When you don't have faith that God will give you whatever you supposed
ನಿಮಗೆ ಸಿಗಬೇಕಾದಂತದ್ದನ್ನ ದೇವರು ಕೊಡ್ತಾರೆ ಅನ್ನುವಂತ ವಿಷಯದಲ್ಲಿ ನಂಬಿಕೆ ಇಲ್ಲ ಅಂದ್ರೆ,
God could not have made that brother share.
ಆ ಸಹೋದರನು ನಿನಗೆ ಪಾಲು ಕೊಡುವಂತೆ ಮಾಡಲು ದೇವರಿಗೆ ಆಗುತ್ತಿರಲಿಲ್ಲವೆಂದು ನೀನು
ನೆನೆಸುತ್ತೀಯಾ?
ಮನುಷ್ಯನ ಜೀವವನ್ನು ಕಸಿದುಕೊಂಡು ನೀನು ಪೂರ್ತಿ ಆಸ್ತಿಯನ್ನು ಪಡೆಯುವಂತೆ ಮಾಡಬಹುದಾಗಿತ್ತು. ದೇವರು ಏನ್ ಬೇಕಾದ್ರೂ ಮಾಡ್ತಾರೆ.
So trust God to give you whatever is right for you.
ನಿಮಗೆ ಹಕ್ಕುದಾಯಕವಾದದ್ದನ್ನ ದೇವರು ಕೊಡ್ತಾರೆ ಅಂತ ಭರವಸೆ ಇಡ್ರಿ.
If you don't get it,
ನೀವು ಅದನ್ನ ಪಡ್ಕೊಳ್ಳಿಲ್ಲ ಅಂದ್ರೆ,
just praise the Lord.
ದೇವರಿಗೆ ಸ್ತೋತ್ರ ಅಂತ ಹೇಳ್ರಿ.
So then he told the story of a rich man who kept on increasing his barn, size of his barn.
ಯೇಸು ಒಬ್ಬ ಐಶ್ವರ್ಯವಂತನ ಸಾಮ್ಯ ಹೇಳ್ತಾರೆ, ಆತನ ಭೂಮಿಯು ಚೆನ್ನಾಗಿ ಬೆಳೆಯುತ್ತಿರುತ್ತದೆ.
And the Lord said to him, you're a fool, you'll die tonight, what will happen?
ಕರ್ತರು ಹೇಳ್ತಾರೆ, ನೀ ಬುದ್ಧಿಹೀನನು, ರಾತ್ರಿ ನೀ ಸತ್ತೋದ್ರೆ ಏನ್ ಮಾಡ್ತೀಯ?
So Jesus said, is the man verse 21 who is
21ನೇ ವಚನದಲ್ಲಿ
not rich towards God.
ಈ ಮನುಷ್ಯ ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗಿಲ್ಲ ಅಂತ.
That's a beautiful expression.
ಇದು ಒಂದು ಸುಂದರವಾದ ಹೇಳಿಕೆ.
Are you rich towards God?
ನೀವು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದೀರಾ?
Or are you rich only towards yourself?
ಅಥವಾ ನಿಮಗೆ ನೀವೇ ಐಶ್ವರ್ಯವಂತರಾಗಿದ್ದೀರಾ?
Are you rich towards God?
ನೀವು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದೀರಾ?
I don't mean giving money to God.
ದೇವರಿಗೆ ಹಣ ಕೊಡೋದ್ರ ಬಗ್ಗೆ ಹೇಳ್ತಾ
ಇಲ್ಲ. I don't think God wants your money.
ನಿಮ್ಮ ಹಣ ದೇವರಿಗೆ ಬೇಕಾಗಿಲ್ಲ.
He wants your life and your time.
ನಿಮ್ಮ ಜೀವಿತ ಮತ್ತು ಸಮಯ ದೇವರಿಗೆ ಬೇಕಾಗಿದೆ.
How much of your life have you given?
ನಿಮ್ಮ ಜೀವಿತವನ್ನ ದೇವರಿಗೆ ಎಷ್ಟು ಕೊಟ್ಟಿದ್ದೀರಿ?
How much of your time, your ambitions, your plans?
ನಿಮ್ಮ ಜೀವಿತದ ಸಮಯ, ಮಹತ್ವಾಕಾಂಕ್ಷೆ, ಯೋಜನೆಗಳನ್ನ ದೇವರಿಗೆ ಎಷ್ಟಾಗಿ ಕೊಟ್ಟಿದ್ದೀರಿ?
And Jesus said, verse 34, where your treasure is, where will your heart be also.
ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ.
Now we find another statement that Jesus made here in verse 51.
51ನೇ ವಚನದಲ್ಲಿ ಯೇಸು ಹೇಳಿದಂತ ಮತ್ತೊಂದು ಹೇಳಿಕೆಯನ್ನು ಗಮನಿಸಿರಿ.
Repeated in other gospels too.
ಮತ್ತೊಂದು ಸಾಮ್ಯದಲ್ಲಿ ಇದು ಪುನರಾವರ್ತಿಸಿದೆ.
Well, we call him the Prince of Peace.
ನಾವು ಆತನನ್ನ ಸಮಾಧಾನ ಕರ್ತನೆ ಎಂಬುದಾ ಕರೀತೇವೆ. ಇಲ್ಲಿ ಯೇಸು ಹೇಳ್ತಾರೆ,
Do you think I came to give peace on this?
ಭೂಲೋಕದಲ್ಲಿ ಸಮಾಧಾನವನ್ನು ಉಂಟು ಮಾಡಲೆಂದು ಬಂದೆನೆಂದು ನೆನೆಸ್ತೀರಾ? ನಾವು ಹೌದು ಅಂತ ಹೇಳ್ತೇವೆ.
No, he said, no.
ಇಲ್ಲ ಅಂತ ಹೇಳ್ತಾರೆ ಯೇಸು.
I came to bring division.
ಭೇದವನ್ನು ಉಂಟು ಮಾಡುವುದಕ್ಕೆ ಬಂದೆನೆಂದು ಯೇಸು ಹೇಳ್ತಾರೆ.
How many Christians have understood?
ಎಷ್ಟು ಜನ ಕ್ರೈಸ್ತರು ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ?
Jesus came to bring division.
ಯೇಸು ಭೂಲೋಕಕ್ಕೆ ವಿಭಜನೆಯನ್ನು ಉಂಟು ಮಾಡಲು ಬಂದರು.
Many people think division is from the devil.
ಅನೇಕರು ಭೇದವು ಸೈತಾನನಿಂದ ಬಂದದ್ದು ಅನ್ಕೊಳ್ತಾರೆ.
Please read Luke 12:51.
ಲೂಕ 12:51 ಸರಿಯಾಗಿ ಓದ್ರಿ.
Jesus came to bring division.
ಯೇಸು ವಿಭಜನೆ ಮಾಡಲು ಬಂದರು.
He came to divide people even in a family.
ಕುಟುಂಬದಲ್ಲಿ ಬೇರ್ಪಡುವಿಕೆ ಉಂಟು ಮಾಡಲು ಯೇಸು ಬಂದರು.
In a family,
ಕುಟುಂಬದಲ್ಲಿ,
3 will be one side, 2 will be the other side.
ಮೂವರು ಒಂದ್ ಕಡೆ ಇರ್ತಾರೆ, ಇಬ್ಬರು ಒಂದ್ ಕಡೆ ಇರ್ತಾರೆ.
Father will be against son.
ಮಗನಿಗೆ ವಿರುದ್ಧವಾಗಿ ತಂದೆ.
Daughter against mother.
ತಾಯಿಯ ವಿರುದ್ಧವಾಗಿ ಮಗಳಿರ್ತಾರೆ.
And like that,
ಆ ರೀತಿಯಾಗಿ,
in a home,
ಕುಟುಂಬದಲ್ಲಿ,
how many millions of homes in the world have become like that after Christ came?
ಕ್ರಿಸ್ತನು ಬಂದ ನಂತರ ಇಡೀ ಲೋಕದ ಕುಟುಂಬಗಳಲ್ಲಿ ಎಷ್ಟಾಗಿದೆ ರೀತಿ?
One person's converted.
ಒಬ್ಬ ಪರಿವರ್ತನವಂತಾನೆ.
Two are converted.
ಇಬ್ಬರು ಪರಿವರ್ತನವಂತಾನೆ.
Three are not.
ಮೂರು ಹೊಂದಿರೋದಿಲ್ಲ.
Home is divided.
ಕುಟುಂಬ ಬೇರ್ಪಡುತ್ತೆ.
Two people are seeking to go to church to follow the Lord.
ಇಬ್ಬರು ಕರ್ತನನ್ನ ಹುಡುಕಲು ಸಭೆಗೆ ಹೋಗ್ತಾರೆ.
Three people want to go to the movies.
ಕುಟುಂಬದಲ್ಲಿ ಮೂವರು ಸಿನಿಮಾಗಳಿಗೆ ಹೋಗ್ತಾರೆ.
There is divided.
ಅಲ್ಲಿ ಬೇರ್ಪಡುವಿಕೆ ಇರುತ್ತೆ.
Three people want to sit and watch some filthy thing on television. Two people leave the room and go somewhere.
ಮೂವರು ದೂರದರ್ಶನದಲ್ಲಿ ಕೆಟ್ಟ ಚಲನಚಿತ್ರ ನೋಡ್ತಾರೆ, ಇನ್ನಿಬ್ರು ಬೇರೆ ಸ್ಥಳಕ್ಕೆ ಹೋಗ್ತಾರೆ. ಬಿಟ್ಟು
division in that home.
ಕುಟುಂಬದಲ್ಲಿ ವಿಭಜನೆ ಇರುತ್ತೆ.
The family was perfectly united in sin up till then.
ಇಲ್ಲಿವರೆಗೂ ಒಂದು ಕುಟುಂಬವು ಪಾಪದಲ್ಲಿ ಒಗ್ಗಟ್ಟಾಗಿರುತ್ತೆ.
They were joining hands in sin and filth.
ಪಾಪದಲ್ಲಿ ಎಲ್ಲರೂ ಕೈ ಜೋಡಿಸಿಕೊಂಡು ಹೊಲಸಾಗಿರುತ್ತಾರೆ.
Two decided to be clean.
ಇಬ್ಬರು ಶುದ್ಧವಾಗಲು ಬಯಸ್ತಾರೆ.
To leave the slum.
ಆ ಕೊಳಕು ಸ್ಥಳವನ್ನು ಬಿಡಲು ನಿರ್ಧರಿಸುತ್ತಾರೆ.
Live hygienically.
ಶುಚಿಯಾಗಿ ಜೀವಿಸಲು ಬಯಸುತ್ತಾರೆ.
The other three loved the slum.
ಇನ್ನು ಮೂವರು ಅಶುಚಿಯನ್ನೇ ಇಷ್ಟಪಡ್ತಾರೆ.
That's a division.
ಅದೇ ವಿಭಜನೆ.
So remember this.
ಇದನ್ನ
ನೆನಪಿಡಿ. Even in a church it can happen.
ಸಭೆಲೂ ಕೂಡ ಅದಾಗುತ್ತೆ.
Some people think anyone who divides the church.
ಸಭೆಯನ್ನ ಬೇರ್ಪಡಿಸುವಂತದ್ದು ಸೈತಾನನ ಅನ್ಕೊಳ್ತಾರೆ ಅನೇಕರು. ಇಲ್ಲ, ಅದು ಯೇಸು.
He was calling out people who are wholeheartedly seeking after him.
ಮನಪೂರ್ವಕವಾಗಿ ತನ್ನನ್ನು ಹುಡುಕುವಂತ ಜನರನ್ನ ಯೇಸು ಬೇರೆ ಕರೀತಾರೆ.
Further.
ಮುಂದಾಗಿ.
You read in Luke chapter 13 something about accident.
ಲೂಕಾ 13 ರಲ್ಲಿ ಆಕಸ್ಮಿಕದ ಬಗ್ಗೆ ಇದೆ.
The wonderful thing is the Bible has got an answer for everything.
ನಿಮಗೆ ಗೊತ್ತಾ, ಸತ್ಯವೇದದಲ್ಲಿ ಎಲ್ಲದಕ್ಕೂ ಉತ್ತರ ಅನ್ನುವಂತದ್ದಿದೆ.
He said somebody told him about the Galileans whom Pilate killed.
ಪಿಲಾತನು ಗಲೀಲಾಯದವರನ್ನು ಕೊಂದನು ಎಂಬುದಾಗಿ ಯೇಸುವಿನ ಬಳಿ ಬಂದು ಹೇಳ್ತಾರೆ ಕೆಲವರು.
He says, well, there are evil people who kill people in the world.
ಯೇಸು ಹೇಳ್ತಾರೆ, ಲೋಕದಲ್ಲಿನ ಕೆಟ್ಟವರು ಜನರನ್ನು ಕೊಲ್ತಾರೆ ಅಂತ.
That doesn't mean that
ಗಲೀಲಾಯದವರಿಗಿಂತ ಅವರು ಪಾಪಿಷ್ಟರು ಅಂತ ಭಾವಿಸಬಾರದು ಎಂದು ಯೇಸು ಹೇಳ್ತಾರೆ.
You know that other day when some tower fell in Siloam.
ನಾಲ್ಕನೇ ವಚನದಲ್ಲಿ ಯೇಸು ಹೇಳ್ತಾರೆ, ಸಿಲುವಾಮಿನಲ್ಲಿ ಗೋಪುರವು ಬಿದ್ದಿರುವುದು ನಿಮಗೆ ಗೊತ್ತಿಲ್ಲವೇ ಅಂತ. ಅನೇಕರು ಸತ್ರು ಅದರಿಂದ.
Do you think those people, those 18 of them, were worse sinners than all the others in Jerusalem?
18 mandi Jerusalem-inalli vasavagiruva ella manushyariginta aparadigala embudagi Yesu heltare.
When an accident like that happened,
adu akasmat agiddu.
What does it prove?
Adu enru jivata padisutte.
Don't say that was God's judgment on those people who died.
Aa janaru sattiddakke avara mele devaru nyaya tirpu madidaru anta artha alla.
There is an answer.
Illi ondu uttara ide.
It's a warning to everybody, repent otherwise we'll all perish.
Devara kadege tirigi kolladiddare ellaru nashavaguttare embante echarike adu.
Another example we see again Jesus healing on the Sabbath in verse 10.
ವಚನದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಮತ್ತೆ ಸ್ವಸ್ಥ ಮಾಡುವಂತದನ್ನು
ಒಬ್ಬ woman who had been bent down so she couldn't straighten her back for 18 years.
ಒಬ್ಬ ಸ್ತ್ರೀ ಇಲ್ಲಿ 18 ವರ್ಷಗಳಿಂದ ನಡು ಬಗ್ಗಿದವಳಾಗಿರ್ತಾಳೆ.
We would say that was probably some sickness of curvature of the spine.
ನಾವು ಅನ್ಕೋಬಹುದು ಯಾವುದೋ ಬೆನ್ನು ಮೂಳೆ ಅಥವಾ ಬೆನ್ನು ಹುರಿಯಿಂದ ಬಂದಂತ ಕಾಯಿಲೆ ಅದು ಅಂತ.
Maybe.
ಇರಬಹುದು ಕೂಡ.
But the one that caused it was an evil spirit.
ಆದರೆ ಆಕೆಗೆ ದೆವ್ವ ಬಡಿದ ಕಾರಣ ಹಾಗಾಗಿತ್ತು.
Not everyone who has a spinal problem.
ಎಲ್ಲರಿಗೂ ಬೆನ್ನು ಮೂಳೆ ಅಥವಾ ಬೆನ್ನು ಹುರಿ ಸಮಸ್ಯೆ ಇರೋದಿಲ್ಲ.
But this particular case.
ಆದರೆ ಈ ಪ್ರತ್ಯೇಕ ಪ್ರಕರಣದಲ್ಲಿ.
Don't take this example and say anybody who's got a spinal problem has got a devil.
ಈ ಉದಾಹರಣೆಯಿಂದ ಯಾರಿಗಾದರೂ ಬೆನ್ನು ಮೂಳೆ ಸಮಸ್ಯೆ ಇತ್ತು ಅಂದ್ರೆ ದೆವ್ವ ಬಡಿದಿದೆ ಅನ್ಕೋಬೇಡ್ರಿ.
No.
ಇಲ್ಲ.
In this particular case Jesus had discerned.
ಈ ಪ್ರತ್ಯೇಕ ಪ್ರಕರಣದಲ್ಲಿ ಯೇಸು ವಿವೇಚನೆ ಹೊಂದಿದ್ದರು.
He said this particular case is from the devil.
ಈ ಪ್ರತ್ಯೇಕ ಪ್ರಕರಣವು ದೆವ್ವದಿಂದ ಬಂದಂತದ್ದಾಗಿತ್ತು.
And so Jesus called her.
ಯೇಸು ಆಕೆ ಹೇಳ್ತಾರೆ.
And what a word he said.
ಎಂತ ಮಾತದು.
Woman you are freed from your sickness.
ಅಮ್ಮ ನಿನ್ನ ರೋಗವು ಬಿಡುಗಡೆ ಆಯಿತು ಅಂತ.
And to all women who are listening to me.
ಎಲ್ಲಾ ಸ್ತ್ರೀಯರು ಕೇಳಿಸಿಕೊಳ್ತಾ ಇದ್ದಾರೆ.
Listen to the words of Jesus.
ಯೇಸುವಿನ ಮಾತನ್ನ ಕೇಳಿಸಿಕೊಳ್ತಾ ಇದ್ದಾರೆ. ನೀನು ಬಿಡುಗಡೆ ಹೊಂದಿದಿ.
You are liberated.
ನೀನು ಸ್ವತಂತ್ರಗೊಂಡಿದ್ದಿ. ಆತನಲ್ಲಿ ಭರವಸೆ ಬಿಡ್ರಿ.
Not just sickness.
ರೋಗ ಮಾತ್ರ ಅಲ್ಲ.
Anything that's binding.
ನಿಮ್ಮನ್ನು ಯಾವುದೇ ಬೊಗ್ಗಿಸಿದ್ದರೂ ಸಹ ಪಾಪ,
bitterness,
ಕಹಿ ಭಾವನೆ,
some unforgiving spirit,
ಕ್ಷಮಿಸದೇ ಇರುವಂತಹ ಆತ್ಮ,
made you spiritually crooked and bent down.
ಅವುಗಳು ನಿಮ್ಮನ್ನು ಆತ್ಮಿಕವಾಗಿ ಕುಗ್ಗಿಸಿ ಬಗ್ಗಿಸಿದ್ದರೆ.
Instead of being straight with your head lifted up for the glory of God.
ನಿಮ್ಮ ತಲೆಯನ್ನ ದೇವರ ಮಹಿಮೆಗಾಗಿ ಎತ್ತದ ಹಾಗೆ ಮಾಡಿದ್ರೆ.
Bending down.
ಅದು ನಿಮ್ಮನ್ನ ಬಗ್ಗಿಸಿದ್ದರೆ.
Jesus says.
ಯೇಸು ಹೇಳ್ತಾರೆ.
You are free.
ನೀನು ಬಿಡುಗಡೆ ಹೊಂದಿದಿ.
You're loose.
ನೀವು ಸಡಿಲಗೊಂಡಿದ್ದೀರಿ.
Devil need not bind you anymore, sister.
ಸಹೋದರಿಯರೇ, ಸೈತಾನನು ಇನ್ನು ಮುಂದೆ ನಿಮ್ಮನ್ನು ಬಗ್ಗಿಸುವುದಿಲ್ಲ. ಸ್ತ್ರೀಯೇ,
you are free.
ನೀನು ಬಿಡುಗಡೆ ಹೊಂದಿದ್ದಿ.
Listen to that word.
ಆ ಮಾತನ್ನ ಕೇಳಿಸಿಕೊಳ್ಳ್ರಿ.
And she was made erect.
ಆಗ ಆಕೆ ನೆಟ್ಟಗಾದಳು.
And the whole synagogue should have erupted in joy.
ಆಗ ಇಡೀ ಸಭಾ ಮಂದಿರವು ದೇವರನ್ನು ಸಂತೋಷದಿಂದ ಕೊಂಡಾಡಬೇಕಿತ್ತು.
All the elders there with their long faces.
ಅಲ್ಲಿದ್ದಂತ ಎಲ್ಲಾ ಹಿರಿಯರು ಮುಖ ಬಿಳಿಸಿಕೊಂಡರು.
They are more worried about that tradition than this one woman being liberated after 18 years.
18 ವರ್ಷಗಳ ನಂತರ ಬಿಡುಗಡೆ ಹೊಂದಿದಂತ ಸ್ತ್ರೀಗಿಂತ ಸಂಪ್ರದಾಯಗಳ ಕುರಿತು ಚಿಂತೆಗೊಳಗಾದರು.
Jesus
ಯೇಸು
rebuked them.
ಅವರನ್ನು ಗದರಿಸಿದರು.
He says, you fellows, if your donkey needs water, you'll untie your donkey and take it away on a Sabbath day to the water.
ಕರುಗೆ ನೀರು ಬೇಕಿದ್ದರೆ ನೀವು ಸಬ್ಬತ್ ದಿನದಲ್ಲಿ ನೀರು ಕುಡಿಸುವುದಕ್ಕಾಗಿ ಅದನ್ನು ತೆಗೆದುಕೊಂಡು ಹೋಗುವುದಿಲ್ಲವೇ?
Untie this woman whom Satan has bound for 18 years.
18 ವರ್ಷಗಳಿಂದ ಸೈತಾನನ್ನು ಕಟ್ಟಿ ಹಾಕಿದ್ದ ಈಕೆಯನ್ನು ಬಿಡಿಸಬಾರದು.
Some sicknesses are the work of the devil. There's no doubt
about it. ಕೆಲವು ರೋಗಗಳು ಸೈತಾನನದು, ಅದರ ಬಗ್ಗೆ ಅನುಮಾನ ಇಲ್ಲ. ಎಲ್ಲವೂ ಅಲ್ಲ.
Not all but some.
ಎಲ್ಲವೂ ಅಲ್ಲ, ಕೆಲವು.
Here is an example of that.
ಅದಕ್ಕಾಗಿ ಇದು ಒಂದು ಉದಾಹರಣೆ.
Further in Luke chapter 14.
ಲೂಕ 14 ರಲ್ಲಿ
Jesus spoke about when he saw certain guests at feasts taking the best place of honor at the table, verse 7.
ಏಳನೇ ವಚನದಲ್ಲಿ ಯೇಸು ಕೆಲವು ಅತಿಥಿಗಳು ಊಟದ ಪಂಕ್ತಿಯ ಮೊದಲ ಸ್ಥಾನವನ್ನು ಆರಿಸಿಕೊಳ್ಳುವುದರ ಕುರಿತು ಮಾತನಾಡುತ್ತಾರೆ.
He said, listen.
ತಿಳಿಸಿಕೊಡ್ರಿ ಅಂತ ಯೇಸು ಹೇಳ್ತಾರೆ.
Whenever you are invited to a feast.
ನೀವು ಊಟಕ್ಕೆ ಆಹ್ವಾನಿಸಲ್ಪಟ್ಟಾಗ, ಹತ್ತನೇ ವಚನ.
Go and take the last place.
ಕೊನೆಯ ಸ್ಥಾನವನ್ನು ತೆಗೆದುಕೊಳ್ಳ್ರಿ.
So that.
ಹಾಗಾಗುವುದರಿಂದ.
One who's invited you will tell you, no, 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 you've got to come and sit up higher.
ಒಬ್ರು ನಿಮ್ಮನ್ನು ಕರೆದಂತವ್ರು ಹೇಳ್ತಾರೆ ಮೇಲಕ್ಕೆ ಬಾ ಅಂತ.
And Jesus said, spiritually,
ಯೇಸು ಆತ್ಮಿಕವಾಗಿ ಹೇಳ್ತಾರೆ.
What I'm trying to say is,
ನಾನೇನಂತ ಹೇಳಲು ಪ್ರಯತ್ನ ಮಾಡ್ತಿದ್ದೇನೆ ಅಂದ್ರೆ,
those who exalt themselves will be humbled.
ಯಾರು ಹೆಚ್ಚಿಸಿಕೊಳ್ತಾರೋ ಅವರು ತಗ್ಗಿಸಲ್ಪಡುವರು.
Those who humble themselves will be exalted.
ತಗ್ಗಿಸಿಕೊಳ್ಳುವವನು ಹೆಚ್ಚಳ ಪಡುವನು.
And he also said,
ಹಾಗೂ ಈ ರೀತಿ ಹೇಳ್ತಾರೆ,
when you organize a feast,
ನೀವು ಔತಣವನ್ನು ಏರ್ಪಡಿಸಿದಾಗ,
don't invite those who can invite you back.
ನಿಮ್ಮನ್ನು ಪ್ರತಿಯಾಗಿ ಕರೆಯುವಂತವರನ್ನು ಕರೆಯಬೇಡ.
It's a general principle.
ಅದು ಒಂದು ಸಾಮಾನ್ಯ ತತ್ವ.
He is not saying that you must only invite poor people.
ನೀವು ಕೇವಲ ಬಡವರನ್ನು ಕರೀಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ ಯೇಸು.
You can take the words of Jesus and make a law.
ನೀವು ಯೇಸುವಿನ ಮಾತನ್ನು ತೆಗೆದುಕೊಂಡು ನಿಯಮ ಹೊರಡಿಸಬಹುದು.
Try to understand the spirit of it.
ಆ ಮಾತಿನ ಹಿಂದಿರುವ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿರಿ.
It doesn't mean that you should never invite anybody who has the ability to invite you back.
ನಿಮ್ಮನ್ನು ಪ್ರತಿಯಾಗಿ ಕರೆಯುವಂತ ಸಾಮರ್ಥ್ಯ ಯಾರಿಗಿದಿಲ್ಲ ಅವರಿಗೆ ಕರಿಬೇಡ್ರಿ ಅಂತ ಅರ್ಥ ಅಲ್ಲ.
What is the principle?
ಏನ್ ತತ್ವ ಅದು?
The principle is, don't invite a person with the expectation that he will invite you back.
ನಿಮ್ಮನ್ನು ಪ್ರತಿಯಾಗಿ ಕರೆಯಬೇಕು ಅನ್ನುವಂತ ನಿರೀಕ್ಷೆ ಇಟ್ಟುಕೊಂಡು ಆತನನ್ನ ಊಟಕ್ಕೆ ಕರಿಬೇಡ್ರಿ ಅಂತ ಅರ್ಥ. ಆದರೆ
don't have any expectation.
ಯಾವುದೇ ನಿರೀಕ್ಷೆ ಇಟ್ಕೋಬೇಡ್ರಿ.
Too good without expecting anything in return.
ಹಿಂತಿರುಗಿ ಏನನ್ನೂ ನಿರೀಕ್ಷೆ ಮಾಡದೆ ಒಳ್ಳೆಯದನ್ನು ಮಾಡಿ.
And God will reward you at the resurrection of the righteous.
14ನೇ ವಚನದಲ್ಲಿ ಹೇಳುತ್ತೆ, ನೀತಿವಂತರ ಪುನರುತ್ಥಾನದಲ್ಲಿ ದೇವರು ನಿಮಗೆ ಪ್ರತಿಫಲ ಕೊಡುತ್ತಾರೆ ಅಂತ.
Well known parable about the person who invited others for meal and they wouldn't come.
ನಂತರ ಯೇಸು ಒಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಊಟಕ್ಕೆ ಹೇಳಿ ಕಳಿಸ್ತಾನೆ, ಯಾರು ಬರೋದಿಲ್ಲ ಅದರ ಬಗ್ಗೆ ಮಾತನಾಡ್ತಾರೆ.
Go and call all the poor and the crippled and the blind, verse 21.
21ನೇ ವಚನದಲ್ಲಿ ಯಜಮಾನನು ಆಳಿ ಹೇಳ್ತಾನೆ, ಕುಂಟರು ಕುರುಡರು ಬಡವರನ್ನು ಊಟಕ್ಕೆ ಕರಿ ಅಂತ.
That is a word to the Jews.
ಅದು ಯಹೂದರಿಗೆ ಇರುವಂತ ಮಾತಾಗಿತ್ತು.
God called them and they wouldn't respond to Jesus' call.
ದೇವರು ಕರೀತಾರೆ, ಅವರು ಯೇಸುವಿನ ಕರೆಗೆ ಹೋಗಿಡೋದಿಲ್ಲ.
So God, he was warning them, I'm going to leave you people and go to others whom you consider crippled and lame. I'll take them into God's kingdom.
Yesu alli echaristare nan nimmun bitpudtini neevu pariganisalpattanta oonadavaru kurudaru kuntaru badavarna nan devarajya koyitini ant helutare.
In spite of all this preaching,
ella bodhane horatagi
still great multitudes were following with him in verse 25.
Todda gumpa atananu himbalistitti 25 vachanadalli
helide. He turned and spoke to them some of the hardest words that he ever spoke to anybody.
Yesu hinde yarigu maatanadadiruvanta kattina maatagalanne laadtare.
What was that?
Adenadu?
The three conditions of disciples.
ಶಿಷ್ಯತ್ವದ ಮೂರು ಷರತ್ತುಗಳು.
ನಂಬರ್ ಒನ್,
ಮೊದಲನೇದಾಗಿ,
ಯು ಮಸ್ಟ್ ಲವ್ ಮೀ ಮೋರ್ ದನ್ ಫಾದರ್ ಮದರ್ ವೈಫ್ ಚಿಲ್ಡ್ರನ್ ಬ್ರದರ್ಸ್ ಸಿಸ್ಟರ್ಸ್. ವರ್ಸ್ 26.
26ನೇ ವಚನ, ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸಬೇಕು ಅಂತ.
ದಟ್ಸ್ ಮೀನಿಂಗ್ ಆಫ್ ಹೇಟ್, ಫಾದರ್ ಮದರ್ ಬ್ರದರ್ಸ್.
ತಂದೆ ತಾಯಿ ಅಣ್ಣ ತಮ್ಮಂದರನ್ನ ದ್ವೇಷಿಸುವಂತದ್ದು.
ಇಟ್ ಮೀನ್ಸ್ ಕಂಪೇರ್ ಟು ಯುವರ್ ಲವ್ ಫಾರ್ ಮೀ ದೇರ್ ಮಸ್ಟ್ ಬಿ ನೋ ಲವ್ ಫಾರ್ ದೆಮ್.
ಅದರ ಅರ್ಥ ಅವರಿಗಿಂತ ಹೆಚ್ಚಾಗಿ ನೀವು ನನ್ನನ್ನು ಪ್ರೀತಿಸಬೇಕು ಎಂಬುದಾಗಿ.
It's not that you shouldn't love them.
ಅದರ ಅರ್ಥ ನೀವು ಪ್ರೀತಿಸಬಾರದು ಅಂತಲ್ಲ.
Same Jesus said, honor your father and mother.
ಯೇಸು ತಂದೆ ತಾಯಿಯನ್ನು ಸನ್ಮಾನಿಸಬೇಕು ಅಂತ ಹೇಳ್ತಾರೆ.
In Mark chapter 7.
ಮಾರ್ಕ 7ರಲ್ಲಿ.
But
ಆದರೆ
that must be so little compared to your love for Jesus.
ಆದರೆ ಯೇಸುವಿಗೆ ತೋರಿಸಿದ ಪ್ರೀತಿಗಿಂತ ಅದು ಕಡಿಮೆ ಇರಬೇಕು.
Supposing your love for your father and mother is like the light of the star.
ನಿಮ್ಮ ತಂದೆ ತಾಯಿಗೆ ತೋರಿಸುವಂತ ಪ್ರೀತಿಯು ನಕ್ಷತ್ರದ ಬೆಳಕಿನ ರೀತಿಯಲ್ಲಿ
ಇದ್ದರೆ. Do they have light?
ಅವರು ಬೆಳಕನ್ನು ಹೊಂದಿದ್ದಾರಾ?
Yes.
ಹೌದು.
So you must love your father.
ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸಬೇಕು.
But what happens when the sun rises?
ಸೂರ್ಯನ ಉದಯ ಆದಾಗ ಏನಾಗುತ್ತೆ?
That light disappears.
ನಕ್ಷತ್ರದ ಬೆಳಕು ಕಾಣದಾಗುತ್ತೆ.
In the daytime it's almost as though no stars at all.
ಬೆಳಗಿನ ಸಮಯದಲ್ಲಿ ನಕ್ಷತ್ರಗಳೇ ಇರೋದಿಲ್ಲ.
So your love for Jesus must be so great.
ಯೇಸುವಿಗಾಗಿ ನೀವು ತೋರುವಂತ ಪ್ರೀತಿ ಬಹಳ ದೊಡ್ಡದಾಗಿರಬೇಕು.
That compared to your love for Jesus.
ನೀವು ಯೇಸುವಿಗೆ ತೋರುವ ಪ್ರೀತಿಗೆ ಹೋಲಿಸಿದರೆ.
Your love for your parents and wife and children look like hate.
ನಿಮ್ಮ ಪೋಷಕರು ಹೆಂಡತಿ ಮಕ್ಕಳಿಗೆ ತೋರುವಂತ ಪ್ರೀತಿಯು ದ್ವೇಷದಂತೆ ಕಾಣುತ್ತದೆ.
And
ಮತ್ತು
you cut off that human attachment to them.
ಆ ಮನುಷ್ಯನ ನಂಟನ್ನು ನೀವು ಬಿಡಿಸಿಕೊಂಡು.
And love them through the Lord.
ಕರ್ತನ ಮುಖಾಂತರ ಪ್ರೀತಿಸಬೇಕು ಅವರನ್ನ.
Then you will love them forever.
ಆಗ ಅವರನ್ನ ಯಾವಾಗಲೂ ಪ್ರೀತಿಸುತ್ತೀರಿ.
That's the meaning of that word.
ಆ ವಚನದ ಅರ್ಥ ಅದೇ ಆಗಿದೆ.
Anybody in your life is more important to you than Christ. You cannot be a disciple.
ನಿಮ್ಮ ಜೀವಿತದಲ್ಲಿ ಯೇಸುವಿಗಿಂತ ಹೆಚ್ಚಾಗಿ ಯಾರನ್ನೇ ಪ್ರಮುಖ ಅಂತ ಎಣಿಸಿದ್ರು ನೀವು ಶಿಷ್ಯಂದ್ರಾಗಕ್ಕಾಗುವುದಿಲ್ಲ.
ಸೆಕೆಂಡ್ ಕಂಡೀಷನ್, ವರ್ಸ್ 27.
27ನೇ ವಚನದಲ್ಲಿ ಎರಡನೇ ಷರತ್ತಿದೆ.
ಯು ಗಾಟ್ ಟು ಟೇಕ್ ಅಪ್ ಯುವರ್ ಕ್ರಾಸ್ ಎವ್ರಿ ಡೇ ಅಂಡ್ ಡೈರಿ ಯುವರ್ ಸೆಲ್ಫ್ ಇಫ್ ಯು ವಾಂಟ್ ಟು.
ನೀವು ಯೇಸುವನ್ನು ಹಿಂಬಾಲಿಸಬೇಕಂದ್ರೆ ಪ್ರತಿನಿತ್ಯ ಶಿಲುಬೆ ಹೊರಬೇಕು ಮತ್ತು ಸ್ವಾರ್ಥಕ್ಕೆ ಸಾಯಬೇಕು. ಅದರ ಅರ್ಥ
ದಟ್ ಇಫ್ ಎನಿ ಸಿಚುವೇಶನ್ ಯುವರ್ ವಿಲ್ ಕ್ರಾಸಸ್ ಗಾಡ್ಸ್ ವಿಲ್, ಯು ಚೂಸ್ ಗಾಡ್ಸ್ ವಿಲ್.
ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಚಿತ್ತನ ಅಥವಾ ದೇವರ ಚಿತ್ತನ ಅಂತ ಎದುರಾದಾಗ ದೇವರ ಚಿತ್ತವನ್ನು ಆರಿಸಿಕೋಬೇಕು.
Your will goes for earthly things.
ನಿಮ್ಮ ಚಿತ್ತವು ಲೌಕಿಕ ವಿಷಯಗಳಲ್ಲಿ ಹೋಗುತ್ತೆ.
God's will is for heavenly.
ದೇವರ ಚಿತ್ತವು ಪರಲೋಕದ ವಿಷಯಕ್ಕೆ ಹೋಗುತ್ತೆ.
That's where the cross comes.
ಶಿಲುಬೆಯು ಅಲ್ಲೇ ಬರುವಂತದ್ದು.
There you got to die.
ನೀವು ಸ್ವಾರ್ಥಕ್ಕೆ ಸಾಯಬೇಕು.
So you seek God's will.
ದೇವರ ಚಿತ್ತವನ್ನು ಹುಡುಕಲು.
Die yourself and its choices.
ನಿಮ್ಮ ಸ್ವಂತ ಆಯ್ಕೆ ಮತ್ತು ಸ್ವಾರ್ಥಕ್ಕೆ ಸಾಯಿರಿ.
And you get God's will.
ಆಗ ದೇವರ ಚಿತ್ತವನ್ನು ಪಡ್ಕೊಳ್ತೀರಿ.
That's God's way.
ಅದು ದೇವರ ಮಾರ್ಗ.
Of discipleship.
ಅದೇ ಶಿಷ್ಯತ್ವ.
And the third condition.
ಮೂರನೇ ಷರತ್ತು.
Verse 33.
33ನೇ ವಚನ.
Is that we are not attached to any of our possessions.
ನಮ್ಮ ಒಡೆತನದಲ್ಲಿ ಇರುವಂತ ವಿಷಯಗಳ ಬಗ್ಗೆ ನಂಟನ ಹೊಂದಿರಬಾರದು.
We can have things.
ನಾವು ಸಂಗತಿಗಳನ್ನು ಹೊಂದಿರಬಹುದು.
But we must not possess them.
ಆದರೆ ಅವನ್ನ ಅಂಟಿಕೊಂಡಿರಬಾರದು.
Like Abraham possessed Isaac till Isaac was like an idol.
ಅಬ್ರಹಾಮನು ಇಸಾಕನನ್ನು ಎಷ್ಟು ಅಂಟಿಕೊಂಡಿದ್ದನು ಅಂದ್ರೆ ಇಸಾಕನು ಅಬ್ರಹಾಮನಿಗೆ ವಿಗ್ರಹವಾಗಿ ಬಿಟ್ಟಿದ್ದನು.
God said kill him.
ದೇವರು ಹೇಳ್ತಾರೆ ಕೊಲ್ಲು ಅವನ ಅಂತ.
And he said okay.
ಆತನು ಸರಿ ಅಂತ ಹೇಳ್ತಾನೆ. ಕೊಲ್ಲಲು ಸಿದ್ಧವಾದಾಗ ದೇವರು ಹೇಳ್ತಾರೆ ಬೇಡ ಅಂತ.
I didn't want you to kill him.
ನೀನು ಕೊಲ್ಲೋ ಅವಶ್ಯಕತೆ ಇಲ್ಲ.
I wanted to test your love.
ನಿನ್ನ ಪ್ರೀತಿ ಪರೀಕ್ಷೆ ಮಾಡಬೇಕಾಗಿತ್ತು.
Take him back.
ಆತನ ಹಿಂದೆ ತೆಗಿ.
From that day.
ಅಲ್ಲಿಂದ.
Abraham had Isaac but he never possessed him.
ಅಬ್ರಹಾಮನು ಇಸಾಕನನ್ನು ಹೊಂದಿದವನಾದನು ಆದರೆ ಆತನ ವಿಷಯವಾಗಿ ಅಂಟಿಕೊಂಡಿರಲಿಲ್ಲ.
You can have a house.
ನೀವು ಮನೆಯನ್ನು ಹೊಂದಿರಬಹುದು.
But you shouldn't possess it as if it's yours.
ನಂದು ಅಂತ ಯಾವತ್ತೂ ಅಂಟಿಕೊಂಡಿರಬಾರದು.
It's God's.
ಅದು ದೇವರದು.
You can have a car, scooter.
ನೀವು ಕಾರ್ ಸ್ಕೂಟರ್ ನ ಹೊಂದ್ಕೋಬಹುದು.
It's not yours.
ಅದು ನಿಮ್ದಲ್ಲ.
It's God's.
ಅದು ದೇವರದು.
If you want to be a disciple.
ನೀವು ಶಿಷ್ಯಂದ್ರಾಗಬೇಕಂದ್ರೆ.
There are very few people who are disciples.
ಕೆಲವೇ ಮಂದಿ ಮಾತ್ರ ಶಿಷ್ಯಂದ್ರಾಗಿದ್ದಾರೆ.
But Jesus said we must go and make disciples.
ಯೇಸು ಹೇಳ್ತಾರೆ ನಮಗೆ ಶಿಷ್ಯಂದ್ರನಾಗಿ ಮಾಡ್ರಿ ಅಂತ.
To be just converted.
ಕೇವಲ ಪರಿವರ್ತನೆ ಹೊಂದಿದ್ರೆ.
To believe that Jesus died for your sins.
ಯೇಸು ನಿಮ್ಮ ಪಾಪಗಳಿಗಾಗಿ ಸತ್ತಿದ್ದಾನೆ ಅಂತ ನಂಬಿದ್ರೆ.
And to ask him to forgive all your sins.
ನಿಮ್ಮ ಪಾಪಗಳನ್ನು ಕ್ಷಮಿಸು ಅಂತ ಕೇಳಿದ್ರೆ.
That's just like laying a foundation.
ಅದು ಅಸ್ತಿವಾರ ಕಟ್ಟಿದ ಹಾಗೆ.
Hebrews 6 says the foundation is repentance.
ಇಬ್ರಿಯದವರಿಗೆ ಆರನೇ ಅದೇ ಹೇಳುತ್ತೆ ಮಾನಸಾಂತರವು ಅಸ್ತಿವಾರ ಅಂತ. ನಂಬಿಕೆ,
water baptism,
ನೀರಿನ ದೀಕ್ಷಾ ಸ್ನಾನ, ಪವಿತ್ರಾತ್ಮನಲ್ಲಿನ ಸ್ನಾನ, ಪುನರುತ್ಥಾನದಲ್ಲಿ ನಂಬಿಕೆ, ನ್ಯಾಯ ತೀರ್ಪು,
all that is the foundation.
ಇವೆಲ್ಲ ಅಸ್ತಿವಾರ.
And if you don't build anything more,
ಇದಕ್ಕಿಂತ ಹೆಚ್ಚಾಗಿ ನೀವು ಕಟ್ಟಲಿಲ್ಲ ಅಂದ್ರೆ.
Jesus said here in verse 28.
ಯೇಸು 28ನೇ ವಚನದಲ್ಲಿ ಹೇಳ್ತಾರೆ.
Like a man who wanted to build a tower.
ಯಾವನಾದರೂ ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ.
29ನೇ
ವಚನ ಹೇಳುತ್ತೆ ಅಸ್ತಿವಾರ ಹಾಕಿದ ಮೇಲೆ ಕೆಲಸ ಪೂರೈಸಲಾಗಲಿಲ್ಲ ಅಂತ.
That's a fool.
ಅದು ಮೂಢತನ.
He says a person who accepts Christ and doesn't become a disciple is like that.
ಒಬ್ಬ ಮನುಷ್ಯನು ಯೇಸುವನ್ನು ಅಂಗೀಕರಿಸಿಕೊಂಡು ಶಿಷ್ಯನಾಗಲಿಲ್ಲ ಅಂದ್ರೆ ಆ ರೀತಿಯಾಗಿರುತ್ತಾನೆ.
he's got a foundation, but he hasn't completed the house.
ಆತನ ಅಸ್ತಿವರವನ್ನು ಹೊಂದಿರ್ತಾನೆ, ಆದರೆ ಕಟ್ಟಡ ಕಟ್ಟೋದಿಲ್ಲ.
How foolish many Christians.
ಅನೇಕ ಕ್ರೈಸ್ತರು ಹೇಗೆ ಮೂಢರಾಗಿದ್ದಾರಲ್ವ?
In earthly things they'd never do that.
ಲೌಕಿಕ ವಿಷಯದಲ್ಲಿ ಆಗ ಮಾಡೋದಿಲ್ಲ ಅವರು.
Nobody builds a foundation and without completing.
ಯಾರು ಕೂಡ ಅಸ್ತಿವರವನ್ನು ಹಾಕಿ ಪೂರೈಸದೆ ಬಿಡೋದಿಲ್ಲ.
But in spiritual things so many people do.
ಆದರೆ ಆತ್ಮಿಕ ವಿಷಯದಲ್ಲಿ ಅನೇಕರು ಆ ರೀತಿಯಾಗಿ ಮಾಡ್ತಾರೆ.
The Lord wants disciples.
ಕರ್ತನಿಗೆ ಶಿಷ್ಯಂದರು ಬೇಕಾಗಿದ್ದಾರೆ.
The disciples are the part of the army, it says in verse 31, who even if there are few can fight the devil who's got many more. ಮೊದಲನೇ
ವಚನದಲ್ಲಿ ಈ ರೀತಿಯ ಹೇಳುತ್ತೆ, ಶಿಷ್ಯರು ಯುದ್ಧದ ಭಾಗವಾಗಿದ್ದಾರೆ, ಅವರು ಕಡಿಮೆ ಮಂದಿ ಇದ್ರೂ ಕೂಡ ದೊಡ್ಡ ದಂಡಿನ ಸೈತಾನನ ವಿರುದ್ಧ
ಹೋರಾಡಬಹುದಾಗಿದೆ.
32ನೇ ವಚನದಲ್ಲಿ ಹೇಳಿರುವಂತೆ ಸೈತಾನನೊಟ್ಟಿಗೆ ನಾವು ಸಮಾಧಾನವನ್ನು ಬಯಸಿ ಹೋಗಬಾರದು.
But if you're not a disciple,
ನೀವು ಶಿಷ್ಯಂದ್ರಾಗಿಲ್ಲ ಅಂದ್ರೆ,
then you better ask the devil not to disturb.
ನಿಮಗೆ ತೊಂದರೆ ಪಡಿಸದಂತೆ ಸೈತಾನನನ್ನ ಕೇಳ್ಕೋಬಹುದು, ಆತನೊಟ್ಟಿಗೆ ಸಮಾಧಾನ ಬಯಸಬಹುದು.
But Jesus has got disciples in the world today.
ಯೇಸುವಿಗೆ ಇಂದು ಲೋಕದಲ್ಲಿ ಶಿಷ್ಯಂದ್ರಿದ್ದಾರೆ.
He wants you to be one of them.
ನೀವು ಕೂಡ ಅದರಲ್ಲಿ ಒಬ್ಬರಾಗಬೇಕು.
God bless you.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.